ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಒಡಿಶಾದ ಭುವನೇಶ್ವರದಲ್ಲಿ 18ನೇ ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಕಳೆದ 10 ವರ್ಷಗಳಲ್ಲಿ ಜೈವಿಕ ಆರ್ಥಿಕತೆಯು 10 ಬಿಲಿಯನ್ ಡಾಲರ್ಗಳಿಂದ $150 ಬಿಲಿಯನ್ಗಳಿಗೆ ಏರಿಕೆ, ಪ್ರಧಾನಿ ನರೇಂದ್ರ ಮೋದಿ. ಪ್ರಯಾಗ್ರಾಜ್ ಮಹಾಕುಂಭಮೇಳ, ಆಕಾಶವಾಣಿಯ ಕುಂಭವಾಣಿ ವಿಶೇಷ ವಾಹಿನಿಯಿಂದ ನೇರ ವೀಕ್ಷಕ ವಿವರಣೆ. ಅಂತಾರಾಷ್ಟೀಯ ಮಹಿಳಾ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಐರ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದು ಒಡಿಶಾದ ಭುವನೇಶ್ವರದಲ್ಲಿ ನಡೆಯುತ್ತಿರುವ 18ನೇ ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಡಿಶಾ ರಾಜಧಾನಿಗೆ ನಿನ್ನೆ ಆಗಮಿಸಿದ ರಾಷ್ಟಪತಿಯವರು ಇಂದು ಸಮಾವೇಶದಲ್ಲಿ ಪಾಲ್ಗೊಂಡಿರುವ 75 ದೇಶಗಳ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಕೊಡುಗೆ ನೀಡಿದ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರಿಗೆ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಈ ಪ್ರಶಸ್ತಿಯು ಅನಿವಾಸಿ ಭಾರತೀಯರಿಗೆ ಅಥವಾ ಅವರು ನಡೆಸುತ್ತಿರುವ ಸಂಸ್ಥೆಗಳಿಗೆ ನೀಡಲಾಗುವ ಭಾರತದ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ವಿವಿಧ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಜಗತ್ತು ಇಂದು ಭಾರತದತ್ತ ನೋಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಜೀನೋಮಿಕ್ಸ್ ಡೇಟಾ ಕಾನ್ಕ್ಲೇವ್ನಲ್ಲಿ ನೀಡಿದ ವಿಡಿಯೋ ಸಂದೇಶದಲ್ಲಿ ಅವರು, ಜೀನೋಮ್ ಇಂಡಿಯಾ ಯೋಜನೆಯು ದೇಶದ ಜೈವಿಕ ತಂತ್ರಜ್ಞಾನದ ಭೂದೃಶ್ಯದಲ್ಲಿ ನಿರ್ಣಾಯಕವಾಗಿದೆ. ಕಳೆದ 10 ವರ್ಷಗಳಲ್ಲಿ ಜೈವಿಕ ಆರ್ಥಿಕತೆಯು $10 ಬಿಲಿಯನ್ಗಳಿಂದ $150 ಬಿಲಿಯನ್ಗಳಿಗೆ ಏರಿಕೆಯನ್ನು ಕಂಡಿದೆ ಎಂದು ಅವರು ಹೇಳಿದರು. ಜೀನೋಮ್ ಇಂಡಿಯಾ ದತ್ತಾಂಶ ಬಿಡುಗಡೆಯನ್ನು ಶ್ಲಾಘಿಸಿದ ಪ್ರಧಾನಿಯವರು, ಇದು ರಾಷ್ಟದಲ್ಲಿ ಸಂಶೋಧನೆ ಮತ್ತು ಆರೋಗ್ಯ ರಕ್ಷಣೆಗೆ ಒಂದು ಐತಿಹಾಸಿಕ ಹೆಜ್ಜೆಯಾಗಿದೆ. ಈ ದತ್ತಾಂಶವನ್ನು ದೇಶದಾದ್ಯಂತ ಸಂಶೋಧಕರು, ವಿಜ್ಞಾನಿಗಳು ಮತ್ತು ವಿದ್ವಾಂಸರು ಬಳಸಿಕೊಳ್ಳಬಹುದು. ಭಾರತೀಯರ ಅನುವಂಶಿಕ ರಚನೆಯಲ್ಲಿ ಗಮನಾರ್ಹ ವೈವಿಧ್ಯತೆ ಇದೆ ಎಂದು ಪ್ರಧಾನಿ ತಿಳಿಸಿದರು. ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಗಳಿಗೆ ವಿಶೇಷ ಗಮನ ನೀಡಲಾಗಿದೆ. ಕೋಟ್ಯಂತರ ಜನರಿಗೆ ಉಚಿತ ಚಿಕಿತ್ಸೆ ಮತ್ತು ಉತ್ತಮ ಆರೋಗ್ಯ ಮೂಲಸೌಕರ್ಯವನ್ನು ಒದಗಿಸಲಾಗುತ್ತಿದೆ ಎಂದು ಅವರು ಹೇಳಿದರು.
ಬಯೋ ಇಕಾನಮಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಕೋ ಗತಿ ದೇತಿ ಹೇ, ಇನೋವೇಷನ್ ಕೋ ಅವಸರ ದೇತಿ ಹೇ. ಮುಜೆ ಖುಷಿ ಹೇ ಕಿ ಬೀತೆ 10 ವರ್ಷೋ ಮೇ ದೇಶ್ ಕಿ ಬಯೋ ಇಕಾನಮಿ ತೇಜಿ ಸೆ ಆಗೆ ಬಡಿ ಹೇ. ಸಾಲ 2014 ಮೇ ಜೋ ಬಯೋ ಇಕಾನಮಿ $10 ಬಿಲಿಯನ್ ಕಿ ಥೀ, ವೋ ಆಜ $150 ಬಿಲಿಯನ್ ಸೆ ಜ್ಯಾದಾ ಕಿ ಹೋ ಗಯಿ ಹೇ. ಭಾರತ ಅಪನಿ ಬಯೋ ಇಕಾನಮಿ ಕೋ ನಯಿ ಬುಲಂದಿ ದೇನೆ ಮೇ ಭೀ ಜುಟಾ ಹೇ.
ಈ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಫ್ರೇಮ್ವರ್ಕ್ ಫಾರ್ ಎಕ್ಸ್ಚೇಂಜ್ ಆಫ್ ಡೇಟಾ ಪ್ರೋಟೋಕಾಲ್ ಬಿಡುಗಡೆಗೊಳಿಸಿದರು ಹಾಗೂ IDBC ಡೇಟಾ ಪ್ರವೇಶ ಪೋರ್ಟಲ್ಗೆ ಚಾಲನೆ ನೀಡಿದರು. ಇದೇ 13ರಿಂದ ಆರಂಭವಾಗುತ್ತಿರುವ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಸಿದ್ದತೆಗಳು ಭರದಿಂದ ಸಾಗಿದ್ದು, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಿನ್ನೆ ಮಹಾಕುಂಭಮೇಳದ ಸಿದ್ದತೆಗಳ ಕುರಿತು ಪರಿಶೀಲನೆ ನಡೆಸಿದರು. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಈ ಬಾರಿ ಕುಂಭಮೇಳಕ್ಕೆ 40 ಕೋಟಿಗೂ ಅಧಿಕ ಭಕ್ತಾದಿಗಳ ಆಗಮನದ ನಿರೀಕ್ಷೆ ಇದ್ದು, ಸುಮಾರು 2 ಲಕ್ಷ ಕೋಟಿ ರೂಪಾಯಿ ಆದಾಯ ತರುವ ನಿರೀಕ್ಷೆ ಇದೆ. ಮಹಾಕುಂಭಮೇಳ ಶ್ರದ್ದೆ ಮತ್ತು ಆಧುನಿಕತೆಯ ಸಮಾಗಮವಾಗಿದೆ. ತ್ರಿವೇಣಿ ಸಂಗಮದಲ್ಲಿ ಯಾತ್ರಿಕರ ಸ್ನಾನಕ್ಕಾಗಿ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಉತ್ಸವದ ಸುರಕ್ಷಿತ ಹಾಗೂ ಶಾಂತಿಯುತ ಆಯೋಜನೆಗಾಗಿ ಸಕಲ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು.
ಆಸ್ಥಾ ಆಧುನಿಕತಾ ಕಾ ಯೇ ಮಹಾಸಮಾಗಮ ಪ್ರತ್ಯೇಕ ವ್ಯಕ್ತಿಗೆ ಜೀವನ ಮೇ ಭೀ ಕೈಸೆ ಕುಶಾಲಿ ಲಾ ಸಕ್ತಾ ಹೈ. ಲಾಖೋ ಲೋಗ್ ಇಸ್ ಪೂರಿ ವ್ಯವಸ್ಥಾ ಕೆ ಸಾಥ್ ಜುಡೆ ಹುವೆ. 2 ಲಾಖ ಕರೋಡ್ ರೂಪಾಯಿ ಕಾ ಗ್ರೋಥ್ ಅಕೇಲೆ ಪ್ರಯಾಗ್ರಾಜ್ ಮಹಾಕುಂಭ ಸೆ ಹೋನಿ. ಕೈಸೆ ಆಸ್ಥಾ ಅರ್ಥವ್ಯವಸ್ಥಾ ಕೋ ಸುದೃಢತಾ ಪ್ರದಾನ ಕರ್ತೀ ಹೈ. ಪ್ರಯಾಗ್ರಾಜ್ ಉಸ್ಕಾ ಏಕ್ ನಯಾ ಉದಾಹರಣ ಬನ್ನೆ ಜಾ ರಹಾ ಹೈ ಔರ್ ಇಸ್ಲಿಯೆ ಆಜ್ ಕೆ ಇಸ್ ಅವಸರ್ ಪರ್ ಸ್ವಚ್ಛ ಕುಂಭ ಕೆ ಸಾಥ್ ಸಾಥ್ ಇಸ್ಕೋ ಹಮ್ ಲೋಗೋ ನೇ ಏಕ್ ಸುರಕ್ಷಿತ ತೋ ವ್ಯವಸ್ಥಿತ ಔರ್ ಆಧುನಿಕ ಮಹಾಸಮಾಗಮ ಕೆ ರೂಪ ಮೇ ಜೋ ಭೀ ಯೋಜನಾ ತಯಾರ್ ಕೀ ಹೈ ಆಪ್ಕೆ ಸಾಮ್ನೆ ಹೈ.
ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಯಾಗ್ರಾಜ್ನಲ್ಲಿ ನಿನ್ನೆ 2025ರ ಮಹಾಕುಂಭಮೇಳಕ್ಕಾಗಿ ಡಿಜಿಟಲ್ ಮಾಧ್ಯಮ ಕೇಂದ್ರವನ್ನು ಉದ್ಘಾಟನೆ ಮಾಡಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು 2025ರ ಮಹಾಕುಂಭಕ್ಕಾಗಿ ವಿಶೇಷ ಆಕಾಶವಾಣಿಯ ವಾಹಿನಿ ಕುಂಭವಾಹಿನಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಂದು ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಕುಂಭ ಮಂಗಳ ದುನ್ಗೆ ಅವರು ಚಾಲನೆ ನೀಡಲಿದ್ದು, ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ವರ್ಚುವಲ್ ಮೂಲಕ ಭಾಗವಹಿಸಲಿದ್ದಾರೆ. ಕುಂಭವಾಣಿ ವಾಹಿನಿ ಇಂದಿನಿಂದ ಆರಂಭಗೊಂಡು ಫೆಬ್ರವರಿ 26ರವರೆಗೆ ಕಾರ್ಯವನ್ನು ನಿರ್ವಹಿಸಲಿದೆ. ಈ ಸಮಯದಲ್ಲಿ ಬೆಳಗ್ಗೆ 5:55ನಿಂದ ರಾತ್ರಿ 10:05ನಿಂದವರೆಗೆ ಮಹಾಕುಂಭಮೇಳದ ಪ್ರತಿ ಚಟುವಟಿಕೆ ಆಧಾರಿತ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುತ್ತದೆ. ಅಮೃತ ಸ್ನಾನದ ನೇರ ವೀಕ್ಷಕ ವಿವರಣೆ ಈ ವಾಹಿನಿಯ ಮೂಲಕ ಆಲಿಸಬಹುದಾಗಿದ್ದು, ಕುಂಭವಾಣಿಯ ವಾಹಿನಿಯನ್ನು 103.5 ತರಂಗಾಂತರ ನ್ಯೂಸ್ ಆನ್ ಏರ್ ಆಪ್ ಮತ್ತು ವೇವ್ಸ್ ಒಟಿಟಿ ವೇದಿಕೆಗಳಲ್ಲೂ ನೀವು ಕೇಳಬಹುದಾಗಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನವದೆಹಲಿಯಲ್ಲಿಂದು ಕೇಂದ್ರೀಯ ವಿದ್ಯಾಲಯಗಳಿಗೆ 34ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2023 ಮತ್ತು 24ರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಈ ಕುರಿತು ಮಾತನಾಡಿರುವ ಸಚಿವರು, ಕೇಂದ್ರೀಯ ವಿದ್ಯಾಲಯದ ಸಂಘಟನೆಯ 25 ಪ್ರದೇಶಗಳಲ್ಲಿ ವ್ಯಾಪಿಸಿರುವ 150 ಕೇಂದ್ರೀಯ ವಿದ್ಯಾಲಯಗಳು ಸ್ಪರ್ಧೆಯ ಭಾಗವಾಗಿದ್ದಾವೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಶಿಸ್ತು, ವಿಭಿನ್ನ ಅಭಿಪ್ರಾಯಗಳ ಕುರಿತು ಸಂಯಮ ಹಾಗೂ ಇತರ ಮೌಲ್ಯಗಳ ಕುರಿತು ಅರಿವು ಮೂಡಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ ನಮ್ಮ ಎಕ್ಸ್ ಖಾತೆ @AIRNews_BANG ಅನುಸರಿಸಿ. ದೆಹಲಿ ವಿಧಾನಸಭಾ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು. ಇದರೊಂದಿಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಲಿದೆ. ಅಭ್ಯರ್ಥಿಗಳು ಜನವರಿ 17ರವರೆಗೆ ನಾಮಪತ್ರಗಳನ್ನು ಸಲ್ಲಿಸಬಹುದಾಗಿದ್ದು, ನಾಮಪತ್ರ ಹಿಂಪಡೆಯಲು ಈ ತಿಂಗಳ 20 ಕೊನೆಯ ದಿನಾಂಕವಾಗಿದೆ. ಮುಂದಿನ ತಿಂಗಳು ಆಯೋಜನೆ ಮಾಡುತ್ತಿರುವಂತಹ ಏರೋ ಇಂಡಿಯಾ 2025ರ ಪೂರ್ವಭಾವಿಯಾಗಿ ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಯಭಾರಿಗಳ ದುಂಡು ಮೇಜಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವಾಲಯ 150ಕ್ಕೂ ಹೆಚ್ಚು ಮಿತ್ರ ರಾಷ್ಟಗಳ ರಾಯಭಾರಿಗಳ ಜೊತೆ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನಿಸಿದೆ. ಏಷ್ಯಾದ ಅತಿದೊಡ್ಡ ಏರ್ ಶೋ ಆಗಿರುವ ಏರೋ ಇಂಡಿಯಾದ 15ನೇ ಆವೃತ್ತಿ ಬೆಂಗಳೂರಿನ ಯಲಹಂಕದ ವಾಯು ನೆಲೆಯಲ್ಲಿ ಫೆಬ್ರವರಿ 10ರಿಂದ 14ರವರೆಗೆ ನಡೆಯಲಿದೆ. ಮಾಜಿ ಕೇಂದ್ರ ಹಣಕಾಸು ಸಚಿವ ಪಿ ಚಿದಂಬರಂ ಅವರ ಪುತ್ರ ಮತ್ತು ಕಾಂಗ್ರೆಸ್ ಸಂಸದ ಕಾರ್ತಿ ಚಿದಂಬರಂ ವಿರುದ್ದ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ತಂಡ ಸಿಬಿಐ ಹೊಸ ಎಫ್ಐಆರ್ ದಾಖಲಿಸಿದೆ. ಕಾರ್ತಿ ಚಿದಂಬರಂ ಅವರ ನಿಯಂತ್ರಣದಲ್ಲಿರುವಂತಹ ಖಾಸಗಿ ಸಂಸ್ಥೆಗೆ ಮದ್ಯಪಾನೀಯ ಕಂಪನಿಯೊಂದು ಅನುಮಾನಾಸ್ಪದವಾಗಿ ಹಣ ಪಾವತಿಸಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನು ದಾಖಲಿಸಲಾಗಿದೆ. ಮದ್ಯದ ಸುಂಕರಹಿತ ಮಾರಾಟದ ಮೇಲಿನ ನಿಷೇಧಕ್ಕೆ ಸಂಬಂಧಿಸಿದಂತೆ ಮದ್ಯಪಾನೀಯ ಕಂಪನಿಗೆ ಪರಿಹಾರ ನೀಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನಿನ್ನೆ ಗಗನಯಾನ್ ಅಡಿಯಲ್ಲಿ ಭಾರತದ ಮೊದಲ ಸಿಬ್ಬಂದಿರಹಿತ ಕಾರ್ಯಾಚರಣೆ ಸೇರಿದಂತೆ ಇಸ್ರೋದ ಪ್ರಮುಖ ಮುಂಬರುವ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಜೊತೆಗೆ 2 ಜಿಎಸ್ಎಲ್ವಿ ಕಾರ್ಯಾಚರಣೆಗಳು, ಎಲ್ವಿಎಂ 3ರ ವಾಣಿಜ್ಯ ಉಡಾವಣೆ ಮತ್ತು ಇಸ್ರೋ ನಾಸಾ ಸಹಯೋಗದ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಎನ್ಐಎಸ್ಇಆರ್ ಉಪಗ್ರಹ ಕಾರ್ಯಾಚರಣೆ ಈ ವರ್ಷ ನಿಗದಿಪಡಿಸಲಾಗಿದೆ. ಸಭೆಯಲ್ಲಿ ಸಚಿವರ ಜೊತೆಗೆ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಸ್ ಸೋಮನಾಥ್, ನಿಯೋಜಿತ ಅಧ್ಯಕ್ಷ ಡಾ ಬಿ ನಾರಾಯಣ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು. ಸಭೆಯಲ್ಲಿ ಸಚಿವರು ನಾವೀನ್ಯತೆಯನ್ನು ಬೆಳೆಸುವಲ್ಲಿ ಮತ್ತು ಬಾಹ್ಯಾಕಾಶ ರಾಷ್ಟವಾಗಿ ಭಾರತದ ಸ್ಥಾನವನ್ನು ಮುನ್ನಡೆಸುವಲ್ಲಿ ಇಸ್ರೋದ ಪ್ರಯತ್ನಗಳನ್ನು ಶ್ಲಾಘನೆ ವ್ಯಕ್ತಪಡಿಸಿದರು. ದೇಶದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆಗಳನ್ನು ಉತ್ತೇಜಿಸುವಲ್ಲಿ ಸಾರ್ವಜನಿಕ ಖಾಸಗಿ ಸಹಯೋಗದ ಮಹತ್ವವನ್ನು ಅವರು ಈ ಸಂದರ್ಭದಲ್ಲಿ ಒತ್ತಿ ಹೇಳಿದರು. ಈ ವರ್ಷದ ಗಣರಾಜ್ಯೋತ್ಸವದ ಪೆರೇಡ್ ವೀಕ್ಷಿಸಲು ಸುಮಾರು 10,000 ವಿಶೇಷ ಅತಿಥಿಗಳನ್ನು ಆಹ್ವಾನ ಮಾಡಲಾಗಿದೆ. ಈ ವಿಶೇಷ ಅತಿಥಿಗಳಲ್ಲಿ ಪಂಚಾಯಿತಿಯ ಮುಖ್ಯಸ್ಥರು, ವಿಪತ್ತು ನಿರ್ವಹಣಾ ತಂಡದ ಕಾರ್ಯಕರ್ತರು, ಜಲಯೋಧರು, ಕೈಮಗ್ಗ ಮತ್ತು ಕರಕುಶಲ ಕುಶಲಕರ್ಮಿಗಳು, ಮನ್ ಕಿ ಬಾತ್ನಲ್ಲಿ ಭಾಗವಹಿಸಿದವರು, ಮೈ ಭಾರತ್ ಸ್ವಯಂ ಸೇವಕರು, ಈಶಾನ್ಯ ರಾಜ್ಯಗಳ ಅತಿಥಿಗಳು ಮತ್ತು ಅತ್ಯುತ್ತಮ ನವೋದ್ಯಮಗಳು ಭಾಗವಹಿಸಲಿದ್ದಾರೆ. ಆಹ್ವಾನಿತ ಅತಿಥಿಗಳಲ್ಲಿ ಕೆಲವರು ಸಹಾಯ ಗುಂಪುಗಳ ಮೂಲಕ ಆದಾಯ ಮತ್ತು ಉದ್ಯೋಗ ಸೃಷ್ಟಿಯನ್ನು ಖಚಿತಪಡಿಸಿಕೊಳ್ಳಲು ಅತ್ಯುತ್ತಮ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪ್ಯಾರಾಒಲಿಂಪಿಕ್ ತಂಡದ ಸದಸ್ಯರು, ಚೆಸ್ ಒಲಿಂಪಿಯಾಡ್ನ ಪದಕ ವಿಜೇತರು, ಬ್ರಿಡ್ಜ್ ವರ್ಲ್ಡ್ನ ಗೇಮ್ಸ್ನ ಬೆಳ್ಳಿ ಪದಕ ವಿಜೇತರು ಮತ್ತು ಸ್ನೂಕರ್ ವರ್ಲ್ಡ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತರನ್ನು ಸಹ ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಲಾಗಿದೆ. ಈ ಅತಿಥಿಗಳು ರಾಷ್ಟೀಯ ಯುದ್ದ ಸ್ಮಾರಕ, ಪ್ರಧಾನಮಂತ್ರಿ ಸಂಗ್ರಹಾಲಯ ಮತ್ತು ದೆಹಲಿಯ ಇತರೆ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಗುಜರಾತ್ನ ರಾಜ್ಕೋಟ್ನಲ್ಲಿ ಅಂತಾರಾಷ್ಟೀಯ ಮಹಿಳಾ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಮತ್ತು ಐರ್ಲೆಂಡ್ ತಂಡಗಳು ಮುಖಾಮುಖಿಯಾಗಿವೆ. ಪಂದ್ಯ ಬೆಳಗ್ಗೆ 11ಗಂಟೆಗೆ ಆರಂಭವಾಗಲಿದೆ. ಸ್ಮೃತಿ ಮಂದಾನಾ ತಂಡದ ನೇತೃತ್ವ ವಹಿಸಲಿದ್ದು ದೀಪ್ತಿ ಶರ್ಮಾ ಉಪನಾಯಕಿಯಾಗಿದ್ದಾರೆ. ನಾಯಕಿ ಹರ್ಮನ್ ಪ್ರೀತ್ ಕೌರ್, ರೇಣುಕಾ ಸಿಂಗ್ ಠಾಕೂರ್ ಅವರಿಗೆ ವಿಶ್ರಾಂತಿ ನೀಡಲಾಗಿದೆ. ಸರಣಿಯ 2ನೇ ಪಂದ್ಯ ಬರುವ ಭಾನುವಾರ ಮತ್ತು ಕೊನೆಯ ಪಂದ್ಯ ಇದೇ 15ರಂದು ನಡೆಯಲಿದೆ. ಒಡಿಶಾದ ಭುವನೇಶ್ವರದಲ್ಲಿ 18ನೇ ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಕಳೆದ 10 ವರ್ಷಗಳಲ್ಲಿ ಜೈವಿಕ ಆರ್ಥಿಕತೆಯು $10 ಬಿಲಿಯನ್ಗಳಿಂದ $150 ಬಿಲಿಯನ್ಗಳಿಗೆ ಏರಿಕೆ, ಪ್ರಧಾನಿ ನರೇಂದ್ರ ಮೋದಿ. ಪ್ರಯಾಗ್ರಾಜ್ ಮಹಾಕುಂಭಮೇಳ ಆಕಾಶವಾಣಿಯ ಕುಂಭವಾಣಿ ವಿಶೇಷ ವಾಹಿನಿಯಿಂದ ನೇರ ವೀಕ್ಷಕ ವಿವರಣೆ. ಅಂತಾರಾಷ್ಟೀಯ ಮಹಿಳಾ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಐರ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.